ఆపాదమౌలిపర్యంతం గురూణామాకృతిం స్మరేత్ తేన విఘ్నా ప్రణశ్యంతి సిద్ధ్యంతి చ మనోరథాః. హరి ఓం, హరి ఓం, హరి ఓం. రాజంతే తావదన్యాని పురాణాని శతాంగనే యావన్న దృశ్యతే సాక్షాత్ శ్రీమద్భాగవతం పరం అంతేళి శాస్త్రదల్లి శ్రీమద్భాగవతకే అత్యున్నతవాద స్థానమన్న కొట్టిద్దారు వేదవ్యాసదేవరు. ಶ್ರೀಮದ್ಭಾಗವತ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಅನೇಕ ಪುರಾಣಗಳು ರಚನೆ ಆಗಿದ್ದವು. ಆ ಪುರಾಣಗಳನ್ನು ಎಲ್ಲ ಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ರು. ಎಲ್ಲ ಜ್ಞಾನಿಗಳ ಮಧ್ಯದಲ್ಲಿ ಆ ಪುರಾಣಗಳು ಓಡಾಡ್ತಾ ಇದ್ರು. ತಾತ್ಪರ್ಯ, ಪ್ರಕಾಶಮಾನವಾಗಿ ಶೋಭಾಯಮಾನವಾಗಿ ಶೋಭಿಸ್ತಾ ಇದ್ದವು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರ ಮಧ್ಯದಲ್ಲಿ, ಎಲ್ಲ ವಿದ್ವಾಂಸರುಗಳು, ಜ್ಞಾನಿಗಳು, ಸಾತ್ವಿಕರ ಮಧ್ಯದಲ್ಲಿ ಆ ಪುರಾಣಗಳು ಅಧ್ಯಯನ ನಡೀತಾ ಇತ್ತು. ಪುರಾಣಗಳ ಅಧ್ಯಯನ ನಡೀತಾ ಇತ್ತು. ಶ್ರೀಮದ್ಭಾಗವತ ರಚನೆ ಯಾವಾಗಾಯಿತೋ, ದೇದೀಪ್ಯಮಾನವಾಗಿ ಇರುವಂತಹ ಪುರಾಣಗಳ ಮಧ್ಯದಲ್ಲಿ, ಉಳಿದ ಪುರಾಣಗಳ ಮಧ್ಯದಲ್ಲಿ ಶ್ರೀಮದ್ಭಾಗವತವೆಂಬ ಸೂರ್ಯನ ಉದಯ ಯಾವಾಗಾಯಿತೋ, ಆಗ ದೇದೀಪ್ಯಮಾನವಾದ ಆ ಪುರಾಣಗಳು ಭಾಗವತದ ಮುಂದೆ ನಕ್ಷತ್ರಗಳಾಗಿ ಬಿಟ್ಟವು ಅಂತಾರೆ ವೇದವ್ಯಾಸದೇವರು. ದೇದೀಪ್ಯಮಾನವಾಗಿ ಶೋಭಾಯಮಾನವಾಗಿ ಶೋಭಿಸಬೇಕಾದಂಥ ಉಳಿದ ಪುರಾಣಗಳು ಶ್ರೀಮದ್ಭಾಗವತ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಪ್ರಕಾಶಮಾನವಾಗಿದ್ದವು. ಶ್ರೀಮದ್ಭಾಗವತ ಯಾವಾಗ ರಚನೆಯಾಯಿತೋ, ಶ್ರೀಮದ್ಭಾಗವತವು ಸೂರ್ಯ ಇದ್ದ ಹಾಗೆ, ಸೂರ್ಯನ ಮುಂದೆ ನಕ್ಷತ್ರಗಳು ಇದ್ದರೂ ಕೂಡ ಅದರ ಪ್ರಕಾಶವು ವ್ಯಕ್ತ ಆಗೋದಿಲ್ಲ. ಹೇಗೋ ಹಾಗೆ ಶ್ರೀಮದ್ಭಾಗವತವೆಂಬ ಸೂರ್ಯನ ಮುಂದೆ ಉಳಿದ ಪುರಾಣಗಳೆಲ್ಲ ನಕ್ಷತ್ರಗಳಾಗಿಬಿಟ್ಟವು ಅಂತಂದರೆ ಶ್ರೀಮದ್ಭಾಗವತದ ಹಿರಿಮೆ ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋದನ್ನು ವೇದವ್ಯಾಸದೇವರೇ ತಿಳಿಸುತ್ತಾರೆ. ಇದಕ್ಕೆ ಉದಾಹರಣೆ ರೂಪದಲ್ಲಿ ಬ್ರಹ್ಮದೇವರು ಭಗವಂತನ ದರ್ಶನಾಕಾಂಕ್ಷಿಗಳಾಗಿ ಅಮುಕ್ತ ಸ್ಥಾನವಾದ ಶ್ವೇತದ್ವೀಪಕ್ಕೆ ಬಂದು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾ ಬ್ರಹ್ಮದೇವರು ಪರಮಾತ್ಮನ ಸ್ತುತಿಯನ್ನು ಮಾಡಿದಾಗ ಪರಮಾತ್ಮ ಕೇಳ್ತಾನೆ ಬ್ರಹ್ಮದೇವರನ್ನ, ಏನು ಬ್ರಹ್ಮದೇವ, ಏನು ಬಂದಿ, ಏನು ವಿಷಯ? ಸ್ವಾಮಿ, ನಾವೆಲ್ಲ ದೇವತೆಗಳೆಲ್ಲ ಸೇರಿ ನಿನಗೆ ಅತಿಯಾದ ವಿಶಿಷ್ಟವಾದ ಉತ್ಸವವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ, ಯಾವ ಉತ್ಸವದಿಂದ ನಿನಗೆ ಹೆಚ್ಚು ಸಂತೋಷವಾಗುತ್ತೆ ಹೇಳು ಅಂತ ಪರಮಾತ್ಮನನ್ನು ಬ್ರಹ್ಮದೇವರು ಕೇಳಿದಾಗ, ಆಗ ಪರಮಾತ್ಮ ಅಂತಾನೆ, ಜಗತ್ತಿನಲ್ಲಿ ನಡೆಯುವ ಎಲ್ಲ ಉತ್ಸವಗಳು ನಿನ್ನ ಅಧ್ಯಕ್ಷತೆಯಲ್ಲೇ ನಡೆಯುತ್ತಪ್ಪ, ಜಗತ್ತಿನಲ್ಲಿ ನೀನು ಮಾಡಲಿಕ್ಕೆ ಉಳಿದಿರುವ ಉತ್ಸವ ಯಾವುದೂ ಇಲ್ಲ, ಉತ್ಸವಗಳು ಅಂತ ಏನೇನು ಪ್ರಕಾರದಲ್ಲಿ ಉತ್ಸವಗಳು ಮಾಡಬಹುದೋ ಅದೆಲ್ಲ ಉತ್ಸವಗಳು ನೀ ನನಗೆ ಮಾಡಿ ಆಗಿದೆ ಅಂತ ಪರಮಾತ್ಮ ಅಂದಾಗ ಬ್ರಹ್ಮದೇವರಂತಾರೆ, ಸ್ವಾಮಿ, ಆದರೂ ನಮಗೆ ತೃಪ್ತಿ ಇಲ್ಲ, ಯಾವುದಾದ್ರೂ ಒಂದು ವಿಶೇಷ ಉತ್ಸವ ನಿನಗೆ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ, ಪ್ರೇರಣೆ ಆಗ್ತಾ ಇದೆ, ಯಾವ ಉತ್ಸವವನ್ನು ಮಾಡಿದ್ರೆ ನಿನಗೆ ಹೆಚ್ಚು ಸಂತೋಷವಾಗತ್ತೆ ಅಂತ ಬ್ರಹ್ಮದೇವರು ಕೇಳಿದಾಗ ಆಗ ಪರಮಾತ್ಮ ಕೊಟ್ಟ ಉತ್ತರ, ಮಮೋತ್ಸವೇಶು ಸರ್ವೇಶು ಶ್ರೀಮದ್ ಭಾಗವತಂ ಪರಂ. ನನಗೆ ಸಾವಿರ ಉತ್ಸವಗಳಿದ್ರೂ ಕೂಡ ಶ್ರೀಮದ್ ಭಾಗವತ ಪ್ರವಚನ ಪಾಠ ಎಲ್ಲಿ ನಡೆಯುತ್ತೋ ಅದಕ್ಕಿಂತ ಶ್ರೇಷ್ಠವಾದ ಉತ್ಸವ ನನಗೆ ಮತ್ತೊಂದಿಲ್ಲ ಅಂತ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ತಾತ್ಪರ್ಯ, ಎಷ್ಟೇ ಪುರಾಣಗಳಿದ್ರೂ ಕೂಡ ಭಾಗವತ ರಚನೆಯಾದ ಮೇಲೆ ಎಲ್ಲ ಪುರಾಣಗಳು ಭಾಗವತದ ಹಿಂದೆ ಅಂತ ದಾಸರಾಯರು ಹೇಳಿದಂತೆ, ಎಲ್ಲ ಪುರಾಣಗಳು ಸೂರ್ಯನಂತೆ ಇರುವ ಭಾಗವತದ ಮುಂದೆ ನಕ್ಷತ್ರಗಳಿದ್ದ ಹಾಗೆ, ಎಲ್ಲ ಉತ್ಸವಗಳು ಎಷ್ಟೇ ಉತ್ಸವಗಳು ಆದರೂ ಕೂಡ ಶ್ರೀಮದ್ ಭಾಗವತ ಪ್ರವಚನದ ಉತ್ಸವ ನಡೆದಾಗ ಅದಕ್ಕೆ ಸಮಾನವಾದ ಉತ್ಸವ ಮತ್ತೊಂದಿಲ್ಲ ಅನ್ನೋ ಮಾತನ್ನ ದೇವರೇ ಆಡಿದ್ದಾನೆ. ಮಮೋತ್ಸವೇಶು ಸರ್ವೇಶು ಶ್ರೀಮದ್ ಭಾಗವತಂ ಪರಂ. ಅತ್ಯಂತ ಸರ್ವಶ್ರೇಷ್ಠವಾದ, ಸರ್ವೋತ್ಕೃಷ್ಟವಾದ, ಸರ್ವೋತ್ಕೃಷ್ಟನಾದ ಪರಮಾತ್ಮನ ಗುಣಗಳನ್ನು ತಿಳಿಸಲಿಕ್ಕೆ ಭಕ್ತಿದ್ರೇಕಕ್ಕೆ ಕಾರಣೀಭೂತವಾದ ಅತ್ಯದ್ಭುತ ಶಾಸ್ತ್ರ ಶ್ರೀಮದ್ ಭಾಗವತ ಶಾಸ್ತ್ರ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾ, ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಏವ ಹಿ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಪ್ರತ್ಯಕ್ಷರಂ ಪ್ರತಿವಾಕ್ಯಂ ಅನೇಕಾಹ ವಿಷ್ಣುಮೂರ್ತಯ. ಅದಕ್ಕೆ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಏವ ಹಿ, ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಪ್ರತಿಮಾ ಸ್ವರೂಪವಾಗಿದೆ ಶ್ರೀಮದ್ ಭಾಗವತ ಶಾಸ್ತ್ರ ಅಂತಾರೆ. ಅದಕ್ಕೆ ಪದ್ಮಪುರಾಣದ ಮಾತನ್ನು ಉದಾಹರಿಸ್ತಾ ವೇದವ್ಯಾಸದೇವರೇ ತಿಳಿಸ್ತಾರೆ, 12 ಸ್ಕಂದಾತ್ಮಕವಾದ ಶ್ರೀಮದ್ ಭಾಗವತ ಶಾಸ್ತ್ರ ಕೃಷ್ಣ ಪರಮಾತ್ಮನ ಶರೀರ ಇದ್ದಾಗೆ, ಒಂದೊಂದು ಸ್ಕಂದಗಳು ಪರಮಾತ್ಮನ ಒಂದೊಂದು ಅವಯವ ಇದ್ದಾಗೆ ಅಂತ ಪದ್ಮಪುರಾಣದ ಮಾತನ್ನ ಉದಾಹರಿಸ್ತಾ ಚತುರ್ಮುಖ ಬ್ರಹ್ಮದೇವರು ಮಹಾರುದ್ರ ದೇವರನ್ನ ಕುರಿತು ಉಪದೇಶ ಮಾಡಬೇಕಾದಕ್ಕೆ ಈ ಮಾತನ್ನ ಹೇಳ್ತಾರೆ. ಶ್ರೀಮದ್ ಭಾಗವತ 12 ಸ್ಕಂದಗಳು ಕೃಷ್ಣ ಪರಮಾತ್ಮನ ಒಂದು ಪ್ರತಿಮಾ ಸ್ವರೂಪ ಇದ್ದ ಹಾಗೆ ಅನ್ನೋದನ್ನ ತಿಳಿಸ್ತಾರೆ. ಒಂದೊಂದು ಅವಯವಗಳು ಒಂದೊಂದು ಸ್ಕಂದಗಳು ಕೃಷ್ಣನಿಗೆ ಅನ್ನೋದನ್ನ ತಿಳಿಸ್ತಾರೆ. ಪ್ರಥಮಶ್ಚ ದ್ವಿತೀಯಶ್ಚ ಚರಣೌದೌ ಪ್ರಕೀರ್ತಿತೌ ತೃತೀಯಶ್ಚ ಚತುರ್ಥಶ್ಚ ದೌವೂರು ಪರಿಕೀರ್ತಿತೌ ಪಂಚಮಹಾನಾಭಿದೇಶ ಸ್ಯಾತ್ ಷಷ್ಠೌ ಹೃದಯ ಮುಚ್ಚತೆ ಸಪ್ತಮಶ್ಚ ಅಷ್ಟಮಶ್ಚೈವ ದೌಬಾಹು ಪರಿಕೀರ್ತಿತೌ ನವಮಹಾಕಂಠದೇಶ ಸ್ಯಾತ್ ದಶಮಸ್ತು ಮುಖೋಚ್ಯತೆ ಏಕಾದಶಃ ಲಲಾಟ ಸ್ಯಾತ್ ದ್ವಾದಶಸ್ತು ಶಿಖೋಚ್ಯತೆ ಏವಂ ಸರ್ವಂ ಭಾಗವತಂ ಶ್ರೀಹರೇ ರಂಗ ಮುಚ್ಚತೆ. ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಹೇಳ್ತಾ ಇಲ್ಲಿ ತಿಳಿಸ್ತಾರೆ. ಒಂದು ಮತ್ತು ಎರಡನೇ ಸ್ಕಂದಗಳು ಪರಮಾತ್ಮನಿಗೆ ಎರಡು ಚರಣಗಳಿದ್ದಾಗೆ, ಮೂರು ಮತ್ತು ನಾಲ್ಕನೇ ಸ್ಕಂದ ಎರಡು ತೊಡೆಗಳಿದ್ದಾಗೆ, ಐದನೇ ಸ್ಕಂದ ನಾಭಿದೇಶ, ಆರನೇ ಸ್ಕಂದ ಹೃದಯ ಭಾಗ, ಏಳು ಮತ್ತು ಎಂಟು ಸ್ಕಂದಗಳು ಎರಡು ಕೈಗಳು, ನವಮಸ್ಕಂದ ಕಂಠದೇಶ, ದಶಮಸ್ಕಂದ ಮುಖಭಾಗ, ಏಕಾದಶ ಸ್ಕಂದ ಹಣೆ, ಹನ್ನೆರಡನೇ ಸ್ಕಂದ ಶಿರಸ್ಸು. ಏವಂ ಸರ್ವಂ ಭಾಗವತಂ ಶ್ರೀಹರೇ ರಂಗ ಮುಚ್ಚತೆ. ಇದನ್ನು ಬ್ರಹ್ಮದೇವರೇ ಆಡಿದ ಮಾತು ಈ ಮಾತನ್ನ. ಆದ್ದರಿಂದ ಒಂದು ಎರಡು ಸ್ಕಂದಗಳು ಎರಡು ಚರಣಗಳು, ಮೂರು ನಾಲ್ಕು ಸ್ಕಂದಗಳು ಎರಡು ತೊಡೆಗಳು, ಐದನೇ ಸ್ಕಂದ ಅಭಿದೇಶ, ಆರನೇ ಸ್ಕಂದ ಹೃದಯ ಭಾಗ, ಏಳು ಮತ್ತು ಎಂಟು ಸ್ಕಂದಗಳು ಎರಡು ಕೈಗಳು, ನವಮಸ್ಕಂದ ಕಂಠದೇಶ, ದಶಮಸ್ಕಂದ ಮುಖಭಾಗ, ಹನ್ನೊಂದನೇ ಸ್ಕಂದ ಲಲಾಟ, ಹನ್ನೆರಡನೇ ಸ್ಕಂದ ಶಿರಸ್ಸು ಎಂಬತಕ್ಕ ಶಾಸ್ತ್ರದ ಸಿದ್ಧಾಂತವನ್ನ ಇಲ್ಲಿ ತಿಳಿಸ್ತಾ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಯೇವಹಿ ಎನ್ನುವ ಮಾತಿಗೆ ಈ ಮಾತು ಸಹಕಾರಿಯಾಗಿದೆ. ಈ ಮಾತನ್ನ ಬರೆದವರು ವೇದವ್ಯಾಸ ದೇವರೇ, ಉಪದೇಶ ಮಾಡಿದವರು ಬ್ರಹ್ಮದೇವರು, ಉಪದೇಶ ತಗೊಂಡವರು ಮಹಾರುದ್ರದೇವರು. ಆದ್ದರಿಂದ ಈ ರೀತಿಯಾಗಿ ಹನ್ನೆರಡು ಸ್ಕಂದಾತ್ಮಕವಾದ ಶ್ರೀಮದ್ ಭಾಗವತ ಶಾಸ್ತ್ರ ಕೃಷ್ಣ ಪರಮಾತ್ಮನ ಸಾಕ್ಷಾತ್ ಪ್ರತಿಮಾ ಸ್ವರೂಪ ಅಂತ ತಿಳಿಸ್ತಾರೆ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ವಿಶೇಷ ಸನ್ನಿಧಾನ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾ ಶ್ರೀಮದ್ ಭಾಗವತ ಸಪ್ತಾಹಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಶ್ರೀಮದ್ ಭಾಗವತವು ಕಲಿಯುಗದಲ್ಲಿ ಮೂರು ಸಪ್ತಾಹ ನಡೆದಿದೆ ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಕಲಿಯುಗದಲ್ಲಿ ಮೂರು ಸಪ್ತಾಹ ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರು ಎಲ್ಲ ಅವತಾರ ಮಾಡಿದ ನಂತರ ಮಹಾಯುದ್ಧ ನಡೆದಾಗ ಕುರುಕ್ಷೇತ್ರ ಮಹಾಕಾಳಗದಲ್ಲಿ ಕೌರವರೆಲ್ಲ ಸತ್ತ ಮೇಲೆ ಪಾಂಡವರು ಕೂಡ ರಾಜ್ಯಭಾರ ನಡೆಸಿದ್ದಾರೆ. ಕೃಷ್ಣ ಪರಮಾತ್ಮನು ಇದ್ದ ಆವಾಗ ಇರೋ ಕಾಲಕ್ಕೆ ಅನೇಕ 35-36 ವರ್ಷ ಅನೇಕ ವರ್ಷಗಳು ಅವರು ರಾಜ್ಯಭಾರವನ್ನು ಮಾಡಿದ್ದಾರೆ. ಆ ರಾಜ್ಯಭಾರವನ್ನು ಮಾಡಿ ಮುಗಿಸಿದ ನಂತರ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಪ್ರಯಾಣ ಮಾಡಿದ ನಂತರ ಇಲ್ಲಿ ಪಾಂಡವರ ವಂಶದಲ್ಲಿ ಅರ್ಜುನನ ಮೊಮ್ಮಗನಾಗಿ ಬಂದ ಪರೀಕ್ಷಿಣ ಮಹಾರಾಜ ಹುಟ್ಟಿ ದೊಡ್ಡವನಾದ ಮೇಲೆ ಆಗ ಪಾಂಡವರು ಪರೀಕ್ಷಿಣ ಮಹಾರಾಜನನ್ನ ಈ ಹಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡಿ ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನಿಗೆ ಒಬ್ಬನು ವಜ್ರ ಅಂತ ಒಬ್ಬ ಮಗ ಇದ್ದ. ಆ ಮಗನನ್ನ ದ್ವಾರಕಾಪಟ್ಟಣಕ್ಕೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಪ್ರಯಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸ್ವಾರಸ್ಯ ಏನು ಅಂದ್ರೆ, ಶಾಸ್ತ್ರದಲ್ಲಿ ಹೇಳ್ತಾರೆ ಕೃಷ್ಣ ಪರಮಾತ್ಮ ಪಾಂಡವರು ಭೂಲೋಕದಲ್ಲಿದ್ದರು ದ್ವಾಪರ ಯುಗದಲ್ಲಿ, ಅಷ್ಟೇ ಅಲ್ಲ ಕಲಿಯುಗದಲ್ಲೂ ಇದ್ರು ಅಂತ ಹೇಳಬಹುದು. ಹೇಗೆ ಅಂದ್ರೆ, ದುರ್ಯೋಧನ ಶಕುನಿ ಮೊದಲಾದಂಥ ದುರ್ಮಾರ್ಗರು ಭೂಲೋಕದಲ್ಲಿ ಇರುವ ಪರ್ಯಂತ ಅದು ದ್ವಾಪರ ಯುಗ ಅಂತ ಆವಾಗ ದ್ವಾಪರ ಯುಗದಲ್ಲಿ ಕರೆಸಿಕೊಳ್ತು. ದುರ್ಯೋಧನ ಸತ್ತ ಮೇಲೆ, ದುರ್ಯೋಧನ ಸಾಕ್ಷಾತ್ ಕಲಿ, ಅವನ ಸತ್ತ ಮೇಲೆ ಕಲಿಯುಗ ಅಂತ ವ್ಯವಹಾರ ಮಾಡಿದ್ದಾರೆ ಅಂತ ಮಹಾಭಾರತದಲ್ಲಿದೆ. ಆದ್ದರಿಂದ ಶ್ರೀಮದಾಚಾರ್ಯರು ಕೂಡ ಆ ಮಾತನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಯಾವ ದುರ್ಯೋಧನ ಇರುವ ಪರ್ಯಂತ ದ್ವಾಪರ ಯುಗ, ದುರ್ಯೋಧನ ಸತ್ತ ಮೇಲೆ ಕಲಿಯುಗ ಅಂತ ವ್ಯವಹಾರ ಉಂಟು ಅನ್ನುವ ಮಾತನ್ನ ಮಧ್ವಾಚಾರ್ಯರೇ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಆ ದುರ್ಯೋಧನ ಸತ್ತ ಮೇಲೆ ಅನೇಕ ವರ್ಷಗಳು ಪಾಂಡವರು ಕೃಷ್ಣ ಪರಮಾತ್ಮ ಭೂಲೋಕದಲ್ಲಿದ್ದರಿಂದ ಕಲಿಯುಗದಲ್ಲೂ ಪಾಂಡವರು ಮತ್ತು ಕೃಷ್ಣ ಪರಮಾತ್ಮ ಇದ್ರು ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ಹಲವಾರು ವರ್ಷಗಳಿದ್ದು ಹೋದ ನಂತರ ಕೃಷ್ಣ ಪರಮಾತ್ಮನು ಪರಂಧಾಮಕ್ಕೆ ಹೋದ ಮೇಲೆ ಪಾಂಡವರು ತಮ್ಮ ಮೂಲ ರೂಪಕ್ಕೆ ಪ್ರಯಾಣ ಮಾಡಿದ ನಂತರ ಪರೀಕ್ಷಿಣ್ ಮಹಾರಾಜರ ರಾಜ್ಯಭಾರ ಪ್ರಾರಂಭವಾದ ಮೇಲೆ ಕೃಷ್ಣ ಪರಮಾತ್ಮ ಪಾಂಡವರು ಅವರವರ ಮೂಲ ರೂಪಕ್ಕೆ ಹೋಗಿ ಪರೀಕ್ಷಿಣ್ ಮಹಾರಾಜರ ರಾಜ್ಯಭಾರ ಪ್ರಾರಂಭವಾಗಿ 30ನೇ ವರ್ಷಕ್ಕೆ ಮೊದಲನೇ ಭಾಗವತ ಸಪ್ತಾಹ ಪ್ರಾರಂಭವಾಯಿತು. ಮೊದಲನೇ ಭಾಗವತ ಸಪ್ತಾಹವನ್ನು ಮಾಡಿದ್ದು ಶುಕಾಚಾರ್ಯರು ಪರೀಕ್ಷಿಣ್ ಮಹಾರಾಜರಿಗೋಸ್ಕರ ಉಪದೇಶ ಮಾಡಿದ ಸಪ್ತಾಹವೇ ಪ್ರಥಮವಾದ ಸಪ್ತಾಹ ಕಲಿಯುಗದಲ್ಲಿ. ಇದಾದ ಮೇಲೆ ಇದು ಮೊದಲನೇ ಸಪ್ತಾಹ ಶುಕಾಚಾರ ಮಾಡಿದ್ದು ಕಲಿಯುಗದಲ್ಲೇ. ಇನ್ನು ಎರಡನೇ ಸಪ್ತಾಹ 200 ವರ್ಷಗಳವಾದ ಮೇಲೆ ಪರೀಕ್ಷಿಣ್ ಮಹಾರಾಜರಿಗೆ ಶುಕಾಚಾರ್ಯರು ಭಾಗವತ ಸಪ್ತಾಹವನ್ನು ಉಪದೇಶ ಮಾಡಿ ಪರೀಕ್ಷಿಣ್ ಮಹಾರಾಜರು ವೈಕುಂಠಕ್ಕೆ ಪ್ರಯಾಣ ಮಾಡಿದ ನಂತರ ವಿಮಾನದಲ್ಲಿ 200 ವರ್ಷಗಳ ಕಳೆದ ನಂತರ ಎರಡನೇ ಸಪ್ತಾಹ ನಡೆದಿದೆ. ಆಯ ಅಂದರೆ 230 ವರ್ಷಕ್ಕೆ ಎರಡನೇ ಸಪ್ತಾಹ. ಮೊದಲನೇ ಸಪ್ತಾಹ ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋಗಿ 30ನೇ ವರ್ಷಕ್ಕೆ ಮೊದಲನೇ ಸಪ್ತಾಹ ಶುಕಾಚಾರ ಮಾಡಿದ್ದು, ಅದಾದ ನಂತರ 200 ವರ್ಷಗಳ ನಂತರ ದ್ವಿತೀಯ ಸಪ್ತಾಹ ನಡೀತು. ಅದು ಗೋಕರ್ಣ ಆತ್ಮದೇವ ಅಂತ ಬ್ರಾಹ್ಮಣ ಇದ್ದ, ಅವನಿಗೆ ದುಂಧುಲಿ ಅಂತ ಹೆಂಡತಿ ಇದ್ಲು, ಅವನಿಗೆ ದುಂಧುಕಾರಿ ಅಂತ ಒಬ್ಬ ದುಷ್ಟ ಮಗ ಇದ್ದ. ಒಬ್ಬ ಋಷಿಗಳ ಅನುಗ್ರಹದಿಂದ ಫಲದಿಂದ ಒಂದು ಗೋವಿನಲ್ಲಿ ಜನ್ಮ ಆದಂತಹ ಒಬ್ಬ ಮಹಾನುಭಾವ ಭಾಗವತೋತ್ತಮ ಗೋಕರ್ಣ ಅಂತ ಮಗ ಹುಟ್ಟಿದ್ದ. ಆ ಗೋಕರ್ಣನಿಂದ ನಡೆದ ಸಪ್ತಾಹವೇ ಭಾಗವತ ಸಪ್ತಾಹ, ಕಲಿಯುಗದಲ್ಲಿ ಎರಡನೇ ಭಾಗವತ ಸಪ್ತಾಹ. ಇನ್ನು 3ನೇ ಭಾಗವತ ಸಪ್ತಾಹ ಅಂದರೆ ಆ ಗೋಕರ್ಣ ಸಪ್ತಾಹ ಮಾಡಿ 30 ವರ್ಷಗಳ ಮತ್ತೆ ನಂತರ, ಅದರ ಆ ಸಪ್ತಾಹ ಎರಡನೇ ಸಪ್ತಾಹ ಮುಗಿದು 30 ವರ್ಷಗಳಾದ ಮೇಲೆ ಮುಂದೆ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಅಭಿವೃದ್ಧಿಗಾಗಿ ನಾರದರ ಪ್ರಾರ್ಥನಾನುಸಾರವಾಗಿ ಸನತ್ಕುಮಾರಾದಿಗಳು ಮಾಡಿದ ಸಪ್ತಾಹ 3ನೇ ಭಾಗವತ ಸಪ್ತಾಹ. ಹೀಗೆ ಕಲಿಯುಗದಲ್ಲಿ ನಡೆದದ್ದು 3 ಭಾಗವತ ಸಪ್ತಾಹ ಅಂತ ಪದ್ಮಪುರಾಣದಲ್ಲೇ ಸ್ಪಷ್ಟವಾಗಿ ವೇದವ್ಯಾಸದೇವರು ತಿಳಿಸಿದ್ದಾರೆ. ಮೊದಲನೇ ಸಪ್ತಾಹ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ 30 ವರ್ಷಕ್ಕೆ ಮೊದಲನೇ ಸಪ್ತಾಹ ಶುಕಾಚಾರ್ಯರು ಪರೀಕ್ಷಿಣ ಮಹಾರಾಜರಿಗೆ ಮಾಡಿದ ಉಪದೇಶ, ಎರಡನೇ ಸಪ್ತಾಹ ಗೋಕರ್ಣನಿಂದ ನಡೆದ ಸಪ್ತಾಹ 200 ವರ್ಷಗಳಾದ ನಂತರ, ಅದಾದ ಮೇಲೆ 3ನೇ ಸಪ್ತಾಹ ಅದಾಗಿ 30 ವರ್ಷಗಳ ನಂತರ ಸನತ್ಕುಮಾರಾದಿಗಳು ನಾರದರನ ಪ್ರಾರ್ಥನೆಗೆ ಮನ್ನಿಸಿ ಲೋಕದಲ್ಲಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಅಭಿವೃದ್ಧಿ ಮಾಡಬೇಕು ಎಂಬ ಕಾರಣದಿಂದ ಮಾಡಿದ ಸಪ್ತಾಹ 3ನೇ ಭಾಗವತ ಸಪ್ತಾಹ. ಈ ರೀತಿಯಾದ 3ನೇ ಸಪ್ತಾಹವನ್ನು ನಾವು ಪ್ರಸಿದ್ಧವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರೇ ಈ 3 ಸಪ್ತಾಹಗಳನ್ನು ದಾಖಲು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳಿಸಲಿಕ್ಕೆ ಹೇಳ್ತಾ, ಇನ್ನು ಮುಂದೆ ಭಾಗವತವನ್ನು ಹೇಳ್ತಾ ಪರೀಕ್ಷೆಗಳನ್ನು ಇಟ್ಟಿದ್ದಾರೆ ಲೋಕದಲ್ಲಿ. ಧನಂಜಯ ಹಾಟಕ ಸಂಪರೀಕ್ಷಾ, ಮಹಾಹವೇ ಯೋಧಸು ಸಂಪರೀಕ್ಷಾ, ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ. 4 ಪರೀಕ್ಷೆಗಳಿದೆ. ಹಾಟಕ ಅಂದರೆ ಬಂಗಾರ. ಧನಂಜಯ ಹಾಟಕ ಸಂಪರೀಕ್ಷಾ, ಹಾಟಕ ಬಂಗಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಅನೇಕ ಕ್ರಮಗಳು ಹೇಳಿದ್ದಾರೆ. ತಾಡನ, ಘಟ್ಟನ, ಘರ್ಷಣ, ಛೇದನ, ಹೀಗೆ ಅನೇಕ ಕ್ರಮಗಳನ್ನು ತಿಳಿಸ್ತಾರೆ. ಉಜ್ಜಿ ನೋಡ್ತಾರೆ, ಕುಟ್ಟಿ ನೋಡ್ತಾರೆ, ತಿಕ್ಕಿ ನೋಡ್ತಾರೆ, ಏಟುಗಳನ್ನು ಹಾಕಿ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಅದನ್ನು ಪುಟಕ್ಕಿಡ್ತಾರೆ. ಬಂಗಾರದ ಅಂಶ ಎಷ್ಟಿದೆ ಅಂತ ತಿಳಿಲಿಕ್ಕೆ ಅಧಿಷ್ಠಾನ ಧನಂಜಯ. ಕೋಶದಲ್ಲಿ ಧನಂಜಯ ಅಂದರೆ ಅಗ್ನಿ ಅಂತ ಅರ್ಥ. ಅದಕ್ಕೆ ಬಂಗಾರವನ್ನು ಪರೀಕ್ಷೆ ಮಾಡಬೇಕು ಅಂದರೆ ಅಗ್ನಿಯಲ್ಲಿ ಹಾಕಬೇಕು. ಹಾಟಕ ಸಂಪರೀಕ್ಷಾ ಧನಂಜಯ, ಬಂಗಾರದ ಪರೀಕ್ಷೆಗೆ ಅಧಿಷ್ಠಾನ ಅಗ್ನಿ. ಇನ್ನು ಮಹಾಹವೇ ಯೋಧಸು ಸಂಪರೀಕ್ಷಾ, ಒಬ್ಬ ಯೋಧನ ಪರೀಕ್ಷೆಗೆ ಯುದ್ಧವೇ ಒಂದು ಪರೀಕ್ಷಾ ಅಧಿಷ್ಠಾನ. ನೋಡಲಿಕ್ಕೆ ಒಳ್ಳೆ ದಷ್ಟಪುಷ್ಟ ಕಾಯನಾಗಿದ್ದಾನೆ, ದೊಡ್ಡ ದೊಡ್ಡ ಮೀಸೆ ಬಿಟ್ಟುಬಿಟ್ಟಿದ್ದಾನೆ ಅಂದ ಕ್ಷಣಕ್ಕೆ ಅವನು ಪರಾಕ್ರಮಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಹಾಪರಾಕ್ರಮಿ ಅಂತ ಅವನು ಅನಿಸಿಕೊಳ್ಳೋದು ಯಾವಾಗ, ಮಹಾಹವೇ ಯುದ್ಧದಲ್ಲಿ ಬಲಿಷ್ಠರಾದವರನ್ನು ಕೊಂದು ತಾನು ವಿಜಯಶಾಲಿಯಾದರೆ ಅವನನ್ನು ಮಹಾಯೋಧ ಅಂತ ಕರೀತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿಗೆ ಮಹಾಯೋಧ ಅನಿಸ್ಕೋಬೇಕು ಅಂದರೆ ಅವನಿಗೆ ಪರೀಕ್ಷಾ ಅಧಿಷ್ಠಾನ ಯಾವುದಂದರೆ ಯುದ್ಧ. ಆದ್ದರಿಂದ ಅಗ್ನಿ ಬಂಗಾರದ ಪರೀಕ್ಷೆಗೆ ಅಧಿಷ್ಠಾನವಾದರೆ ಮಹಾಯೋಧನಿಗೆ ಯುದ್ಧವೇ ವಿಶೇಷವಾದ ಅಧಿಷ್ಠಾನ ಅಂತ ತಿಳಿಸ್ತಾರೆ. ಪರೀಕ್ಷಾ ಅಧಿಷ್ಠಾನ ಧನಂಜಯ ಹಾಟಕ ಸಂಪರೀಕ್ಷಾ, ಮಹಾಹವೇ ಯೋಧಸು ಸಂಪರೀಕ್ಷಾ. ಇನ್ನು ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ಗೃಹಿಣಿಗೆ ಪರೀಕ್ಷಾ ಅಧಿಷ್ಠಾನ ಯಾವುದು? ವಿಪತ್ತಿಕಾಲೇ ಮನೆಯಲ್ಲಿ ಎಲ್ಲ ರೀತಿಯಾದ ಲೌಕಿಕ ಸುಖಗಳು, ಸ್ವಂತ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸು, ದುಡ್ಡು, ಬೆಳ್ಳಿ ಬಂಗಾರ, ಎಲ್ಲ ಸವಲತ್ತುಗಳು ಇದ್ದಾಗ ಏನೋ ಹೆಂಡತಿ ಗಂಡನ ಜೊತೆಗೇ ಸಂಸಾರ ಮಾಡಿಕೊಂಡಿದ್ದಾಳೆ ಎಂದು ಅಂದಾಕ್ಷಣಕ್ಕೆ ಪರಿಪೂರ್ಣವಾಗಿ ಅಲ್ಲಿ ಪಾತಿವ್ರತ್ಯ ಧರ್ಮವನ್ನು ನಾವು ಕಂಡುಕೊಳ್ಳೋಕ್ಕಾಗೋದಿಲ್ಲ. ಐಶ್ವರ್ಯಕ್ಕೋಸ್ಕರ ಜೊತೆಗಿರಬಹುದಲ್ಲ, ಆದರೆ ಗಂಡ ಐಶ್ವರ್ಯ ಕಳ್ಕೊಂಡ ಮೇಲೂ ಕೂಡ ನನಗೆ ಗಂಡನೇ ಮುಖ್ಯ ಅಂತ ಹೇಳಿ ಗಂಡನ ಜೊತೆಗೆ ಯಾರು ಕೊನೇ ತನಕ ಸಂಸಾರ ಮಾಡ್ತಾರೋ, ಬದುಕಿರೋ ತನಕ, ಅವರು ನಿಜವಾದ ಪತಿವ್ರತ. ಗೃಹಿಣಿ ಪರೀಕ್ಷಾ ವಿಪತ್ತಿ ಕಾಲ, ವಿಪತ್ತು ಕಷ್ಟ ಬಂದಾಗ ಗಂಡನ ಜೊತೆಗೆ ಯಾರು ಹೆಗಲು ಕೊಟ್ಟು, ಜೊತೆಗೆ ಗಂಡನೂ ಹೆಂಡತಿಯನ್ನು ನೋಡ್ಕೋಬೇಕು, ಹೆಂಡತಿಯೂ ಗಂಡನ ನೋಡ್ಕೋಬೇಕು, ಇದು ಪರಸ್ಪರ. ಆದರೆ ಪತಿವ್ರತ ಪರೀಕ್ಷೆ ಅಂತ ಸಂದರ್ಭ ಬಂದರೆ ಪರೀಕ್ಷೆಗೆ ಪತಿವ್ರತೆಗೆ ಪರೀಕ್ಷಾ ಅಧಿಷ್ಠಾನ ಯಾವುದು ಗೊತ್ತಾ? ಗಂಡನಿಗೆ ಕಷ್ಟ ಬರುವುದು. ಗಂಡನಿಗೆ ಕಷ್ಟ ಬಂದಾಗ ಅವಳು ತವರು ಮನೆಗೆ ಹೋದರೆ ಅವಳು ಪಾತಿವ್ರತ್ಯ ಧರ್ಮಕ್ಕೆ ಚ್ಯುತಿ ಬಂತು. ಆದ್ದರಿಂದ ನಮ್ಮ ಪುರಾಣಗಳಲ್ಲಿ ಅನೇಕ ಸಾಕ್ಷಿಗಳಿದ್ದಾವೆ, ದೃಷ್ಟಾಂತ. ಮುಂದಿನ ಭಾಗವತದ ಪ್ರವಚನಗಳು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಇಂಥ ಪತಿವ್ರತೆಯರ ಕಥೆ ಬೇಕಾದಷ್ಟು ಬರುತ್ತೆ ನಮಗೆ. ಉದಾಹರಣೆಗೆ ಇಲ್ಲಿ ದೃಷ್ಟಾಂತಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ. ಏನು ಅಂದರೆ, ದೇವಹೂತಿ ದೇವಿಯನ್ನು ಕರ್ದಮ ಪ್ರದೇಶದಲ್ಲಿ ಕೊಟ್ಟು ಮದುವೆ ಮಾಡಿದ್ರು. ಇದು ಮೂರನೇ ಸ್ಕಂದದಲ್ಲಿ ಬರುತ್ತೆ ಈ ಕಥೆ. ದೇವಹೂತಿ ದೇವಿ ಮಹಾಕೋಟೀಶ್ವರಳು, ಗುಡಿಸಲಲ್ಲಿ ವಾಸ ಮಾಡತಕ್ಕ ಒಬ್ಬ ಋಷಿಯನ್ನು ಮದುವೆ ಮಾಡ್ಕೋತಾಳೆ. ಅವರಪ್ಪ ಕೊಟ್ಟು ಮದುವೆ ಮಾಡಿಸ್ತಾರೆ. ಕರ್ದಮರು ಗುಡಿಸಲಿನಲ್ಲಿ ಜೀವನ ಮಾಡುವಂಥ ವ್ಯಕ್ತಿ, ಋಷಿಗಳು, ಯೋಗಿಗಳು, ಜ್ಞಾನಿಗಳು. ಈ ಮಹಾತಾಯಿ ಯುವರಾಣಿಯಾಗಿ ಮಹಾ ಬಂಗಾರದ ಮಯ, ಸಾವಿರಾರು ಕೋಟಿ ರೂಪಾಯಿ ಒಡೆಯಳು, ಅಂಥ ಮಹಾನುಭಾವಳು. ಅಂಥವಳು ಮದುವೆ ಮಾಡ್ಕೊತಾಳೆ ಒಬ್ಬ ಗುಡಿಸಲಿನಲ್ಲಿ ವಾಸ ಮಾಡತಕ್ಕ ಒಬ್ಬ ಬ್ರಾಹ್ಮಣನನ್ನು ಮದುವೆ ಮಾಡಿಕೊಂಡು ಸೇವೆಯನ್ನು ಮಾಡಿದ್ದಾಳಂತೆ. ಗಂಡನ ಸೇವೆ ಎಷ್ಟು ಸೇವಾ ಮಾಡಿದ್ದಾಳೆ ಅಂದರೆ, ಭವಾನೇವ ಭವಂ ಪ್ರಭುಂ ನಿತ್ಯಂ ಪರ್ಯಚರತ್ ಪ್ರೀತ್ಯಾ ಅಂತ ಭಾಗವತದಲ್ಲೇ ಹೇಳ್ತಾರೆ. ಯಾವ ರೀತಿ ಅಂದರೆ, ಭವಾನಿ ಅಂದರೆ ಪಾರ್ವತೀದೇವಿ. ಪಾರ್ವತೀದೇವಿಯು ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಹಾರುದ್ರದೇವರ ಸೇವೆಯನ್ನು ಹೇಗೆ ಮಾಡ್ತಾರೋ ಹಾಗೆ ದೇವಹೂತಿ ದೇವಿಯು ಕೂಡ ಗಂಡನ ಸೇವೆಯನ್ನು ಯಾವುದೇ ರೀತಿಯಾದ ಅಹಂಕಾರವಿಲ್ಲದೆ, ನಾನು ಶ್ರೀಮಂತರ ಮನೆಯಿಂದ ಗುಡಿಸಲಿನಲ್ಲಿ ವಾಸ ಮಾಡತಕ್ಕ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದಿದ್ದೇನೆ ಎಂಬ ಅಹಂಕಾರವಾಗಲಿ, ಉದಾಸೀನವಾಗಲಿ, ದುರಹಂಕಾರವಾಗಲಿ, ದುರಾಸೆಯಾಗಲಿ, ದುರಾಗ್ರಹವಾಗಲಿ, ಕೋಪತಾಪಗಳಾಗಲಿ ಯಾವುದೂ ಇಲ್ಲದೆ ಆ ಮಹಾತಾಯಿ ಕರ್ದಮರ ಜೊತೆಗೆ ಸಂಸಾರ ಮಾಡಿದ್ದಾಳೆ. ಇಂಥ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಒಬ್ಬ ಬಡವನ ಮನೆಯಲ್ಲಿ ಬಂದು ಸಂಸಾರ ಮಾಡಬೇಕು ಅಂದರೆ ಆ ಮಹಾತಾಯಿಗೆ ಮಹಾಸಹನೆ ಇರಬೇಕು, ಮಹಾಪಾತಿವ್ರತೆ ಇರಬೇಕು ಅನ್ನೋದಕ್ಕೆ ಸಾಕ್ಷಿ. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ, ಆಪತ್ಕಾಲ ಬಂದು ಒದಗಿದಾಗ ಒಬ್ಬ ಗೃಹಿಣಿಯ ಲಕ್ಷಣ ಏನು ಅನ್ನೋದಕ್ಕೆ ನಮ್ಮ ದೇವಹೂತಿ ದೇವಿಯ ಒಂದು ದೃಷ್ಟಾಂತ ಸಾಕು. ಇದರಿಂದ ಅನೇಕ ದೃಷ್ಟಾಂತಗಳು ಬರುತ್ತೆ ಮುಂದೆ ಪ್ರವಚನದಲ್ಲಿ. ಆ ದೃಷ್ಟಾಂತಗಳನ್ನು ಅಲ್ಲಿ ಪ್ರಸಂಗ ಬಂದಾಗೆಲ್ಲ ದೃಷ್ಟಾಂತಗಳು ನೋಡೋಣ. ಅದೇ ರೀತಿಯಾಗಿ ವಿಪತ್ತು ಕಾಲ ಅನ್ನೋದು ಮನಿ ಗೃಹಿಣಿಗೆ ಪರೀಕ್ಷಾ ಅಧಿಷ್ಠಾನ, ಅಗ್ನಿ ಬಂಗಾರದ ಪರೀಕ್ಷೆಗೆ ಅಧಿಷ್ಠಾನ, ಯುದ್ಧ ಯೋಧನ ಪರೀಕ್ಷೆಗೆ ಅಧಿಷ್ಠಾನ, ಆಪತ್ಕಾಲ ಒಬ್ಬ ಪತಿವ್ರತ ಧರ್ಮವುಳ್ಳಂಥ ಒಬ್ಬ ಗೃಹಿಣಿಗೆ ಪರೀಕ್ಷಾ ಅಧಿಷ್ಠಾನ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಪರೀಕ್ಷೆಯನ್ನು ಹೇಳಿದರೆ ಇಲ್ಲಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ವಿದ್ವಾಂಸರಿಗೆ ಅತ್ಯಂತ ಪರೀಕ್ಷಾ ಗ್ರಂಥ ಅಂದರೆ ಶ್ರೀಮದ್ ಭಾಗವತ ಶಾಸ್ತ್ರ. ಶ್ರೀಮದ್ ಭಾಗವತವು ಪರೀಕ್ಷಾ ಅಧಿಷ್ಠಾನವಾಗಿದೆ. ವಿದ್ವಾಂಸರಿಗೆ ಶ್ರೀಮದ್ ಭಾಗವತ ಗ್ರಂಥವು ಪರೀಕ್ಷಾ ಗ್ರಂಥವಾಗಿದೆ ಅಂದರೆ ಅತ್ಯಂತ ಪರಮಶ್ರೇಷ್ಠವಾದ ಗ್ರಂಥ. ತುಂಬ ಕಷ್ಟ ಹೇಳೋದು ಭಾಗವತ ಅನ್ನೋ ಅಭಿಪ್ರಾಯ ಅಲ್ಲಿ. ಶ್ರೀಮದ್ ಭಾಗವತ ಹೇಳೋದು ತುಂಬಾನೇ ಕಷ್ಟ. ಶ್ರೀಮದ್ ಭಾಗವತವನ್ನು ಸುಸ್ಪಷ್ಟವಾಗಿ ಚೆನ್ನಾಗಿ ಹೇಳುವ ಶಕ್ತಿ ಇರೋದು ಮಧ್ವಾಚಾರ್ಯರಿಗೆ, ಆ ಮಧ್ವಾಚಾರ್ಯರಿಂದ ಅನುಗ್ರಹಿತರಾದ ಶುಕಾಚಾರ್ಯರಿಗೆ, ತದನಂತರ ದೇವತೆಗಳು, ಪರಂಪರೆಯ ಬಂದ ದೇವತೆಗಳಿಗೆ. ನಾವು ಮನುಷ್ಯರು ಶ್ರೀಮದ್ ಭಾಗವತವನ್ನು ಹೇಳಿ ಮುಗಿಸಲು ಸಾಧ್ಯ ಇಲ್ಲ, ಆದರೆ ಶ್ರೀಮದ್ ಭಾಗವತವನ್ನು ಹೇಳುವ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಬಹುದಷ್ಟೇ. ಕಾರಣ ದೃಷ್ಟಾಂತವನ್ನು ಕೊಡೋದಾದರೆ, ನಾವು ನದಿ ಸ್ನಾನಕ್ಕೆ ಹೋಗ್ತೇವೆ ಅಥವಾ ಸಮುದ್ರ ಸ್ನಾನಕ್ಕೆ ಹೋಗ್ತೇವೆ, ಸಂಕಲ್ಪ ಏನು ಹೇಳ್ತೇವೆ? ಸಮುದ್ರ ಸ್ನಾನಂ ಅಹಂ ಕರಿಷಿ, ನಾನು ಸಮುದ್ರ ಸ್ನಾನವನ್ನು ಮಾಡುತ್ತಿದ್ದೇನೆ ಅಂತ ಸಂಕಲ್ಪ ಮಾಡಿ ಒಂದೆರಡು ಅಲೆಗಳನ್ನು ಮುಳುಗ್ತೀವಿ. ಎರಡು ಅಲೆಗಳು ಮುಳುಗಿ ಸ್ನಾನ ಮಾಡಿ ಆಚೆ ಬಂದ್ಬಿಡ್ತೀವಿ. ಹೇಳೋದೇನನ್ನ, ಸಮುದ್ರ ಸ್ನಾನವನ್ನು ಮಾಡಿದ್ದೇವೆ ಅಂತ. ಸಮುದ್ರ ಸ್ನಾನ ಅಂತ ಮಾಡಿದ ಮೇಲೆ ಸಮುದ್ರದ ನೀರಲ್ಲೆಲ್ಲ ಈಜಾಡಿ ಬರಬೇಕಲ್ಲ, ಈಜಾಡಿದ್ದೇವಾ ಇಲ್ವಲ್ಲ? ಮತ್ತೆ ಸಮುದ್ರದ ನೀರಲ್ಲೆಲ್ಲ ಈಜಾಡಿ ಬರದೇ ಇದ್ದ ಮೇಲೆ ಸಮುದ್ರ ಸ್ನಾನ ಅಂತ ಹೇಗಂದ್ರಿ? ಅದು ಸಮುದ್ರ ಸ್ನಾನ ಹೌದು, ಹೌದು. ಎರಡು ಅಲೆಗಳು ಮುಳಿದ್ರೂ ಕೂಡ ಅದು ಸಮುದ್ರ ಸ್ನಾನವೇ. ಸಮುದ್ರ ಸ್ನಾನ ಮಾಡ್ತೀವಿ ಅಂತ ಹೇಳೋದಾದ್ರೆ ಸಮುದ್ರದ ನೀರಲ್ಲೆಲ್ಲ ಈಜಾಡಿ ಬರಬೇಕಾಗಿಲ್ಲ, ಎರಡು ಅಲೆಗಳನ್ನು ಮುಳುಗಿ ಎರಡು ಅಲೆಗಳಿಗೆ ಸ್ನಾನ ಮಾಡಿ ಸಮುದ್ರ ಸ್ನಾನ ಅಂತ ವ್ಯವಹರಿಸುವಂತೆ ನಾವು ಒಟ್ಟೆ ಸಮುದ್ರದಂತೆ ಇರುವ ಭಾಗವತ ಶಾಸ್ತ್ರದಲ್ಲಿ ಅಡಗಿರುವ ಪರಮಾತ್ಮನ ತತ್ವಗಳೆಂಬ ಮುತ್ತುಗಳನ್ನು ಹುಡುಕಲಿಕ್ಕೆ ಎರಡು ಅಲೆಗಳನ್ನು ನಾವು ಮುಳುಗಿ ಸ್ನಾನ ಮಾಡಿ ಸಮುದ್ರ ಸ್ನಾನ ಅಂತ ಹೇಳುವಂತೆ ಎರಡು ಮಹಿಮೆಗಳನ್ನು ಭಾಗವತ ಗ್ರಂಥಸ್ಥವಾದ ಪರಮಾತ್ಮನ ಮಹಿಮೆಗಳನ್ನು ಎರಡು ಮಹಿಮೆಗಳನ್ನು ತಿಳ್ಕೊಂಡ ಪ್ರಯತ್ನ ಮಾಡಿದರೂ ಕೂಡ ಅದು ಭಾಗವತ ಹೇಳಿದಂತೆಯೇ ಆಗುತ್ತೆ. ಅಲ್ಲಿ ಎರಡೇ ಅಲೆ ಮುಳುಗಿ ಸಮುದ್ರದ ನೀರಲ್ಲೆಲ್ಲ ಈಜಾಡದೇ ಇದ್ದರೂ ಕೂಡ ಎರಡು ಅಲೆಗಳು ಮುಳುಗಿದ್ದರಿಂದ ಸಮುದ್ರ ಸ್ನಾನ ಅಂತ ವ್ಯವಹರಿಸುವಂತೆ ಇಲ್ಲಿ ಶ್ರೀಮದ್ ಭಾಗವತದ ಸಂಪೂರ್ಣವಾದ ಗ್ರಂಥಸ್ಥ ವಿಷಯಗಳನ್ನು ಹೇಳಕ್ಕೆ ಆಗದೇ ಇದ್ರೂ ಕೂಡ ಎರಡು ಮಹಿಮೆಗಳನ್ನು ಭಗವಂತನ ಮಹಿಮೆಯನ್ನು ಹೇಳಿ ಅದನ್ನು ಭಾಗವತ ಹೇಳ್ತಾ ಇದ್ದೇವೆ ಅಂತ ವ್ಯವಹರಿಸಬಹುದೇ ಹೊರತು ಶ್ರೀಮದ್ ಭಾಗವತವನ್ನು ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ, ಮಹಾಪರೀಕ್ಷೆಯ ಗ್ರಂಥ ಅಂದರೆ ಭಾಗವತ. ಇಂಥ ಭಾಗವತವನ್ನು ಪರಿಪೂರ್ಣವಾಗಿ ಯಾರ್ಯಾರಿಗೂ ಹೇಳಲಿಕ್ಕೂ ಬರೋದಿಲ್ಲ. ಪರಿಪೂರ್ಣ ಹೇಳುವ ಸಾಮರ್ಥ್ಯ ಇರೋದು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರಿಗೆ ಮಾತ್ರ. ಕಾರಣ ಅವರು ಸರ್ವಜ್ಞಾಚಾರ್ಯರಾದ ಕಾರಣ ಸರ್ವಜ್ಞಮೂರ್ತಿಯಾದ ಪರಮಾತ್ಮನ ಮಹಿಮೆಯನ್ನು ಅವರು ಹೇಳಬಲ್ಲರು ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಈ ಪ್ರಕಾರವಾಗಿ ಶ್ರೀಮದ್ ಭಾಗವತ ಶಾಸ್ತ್ರ ಅತ್ಯಂತ ಪರಮ ಶ್ರೇಷ್ಠತಮ ಪರಮ ಸಾತ್ವಿಕತಮ ಅಂಥೇಳಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಇಂಥ ಭಾಗವತ ಶಬ್ದಕ್ಕೆ ನಿರ್ವಚನವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಭಾಗವತ ಭಾಗವತ ಅಂತಾರೆ. ಈ ಭಾಗವತ ಅಂದರೆ ಏನು, ಭಾಗವತ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಬಂದರೆ ಆ ಭಾಗವತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಣ. ನಾರಾಯಣ.